ದೇವದರ್ಶನ ಗುಡಾರ 6ನೇ ಅಧ್ಯಾಯ. ಪ್ರಾಯಶ್ಚಿತ್ತ ದಿನದ ನಂತರದಲ್ಲಿ ನಡೆದ ಯಜ್ಞಗಳು. ಸಹಸ್ರ ವರ್ಷದ ಆಳ್ವಿಕೆಯಲ್ಲಿ ನಿರೂಪಿಸಲ್ಪಟ್ಟಿರುವ ಪಶ್ಚಾತ್ತಾಪಗಳು, ಹರಕೆಗಳು ಮತ್ತು ಒಡಂಬಡಿಕೆ ಮುಂತಾದವುಗಳು, ಜನರು ಅರ್ಪಿಸುವ ಸರ್ವಾಂಗ ಹೋಮಗಳು, ಅವರ ಸಮಾಧಾನ ಯಜ್ಞಗಳು, ಅವರ ಧಾನ್ಯ ನೈವೇದ್ಯಗಳು, ಅವರ ಪ್ರಾಯಶ್ಚಿತ್ತ ಯಜ್ಞಗಳು, ಗಂಡು ಮತ್ತು ಹೆಣ್ಣು ಎಂಬ ವ್ಯತ್ಯಾಸದ ಮುಕ್ತಾಯವನ್ನು ಸಾಂಕೇತಿಕವಾಗಿ ತೋರ್ಪಡಿಸಿರುವುದು. ಪ್ರಾಯಶ್ಚಿತ್ತ ದಿನದಲ್ಲಿ ಅರ್ಪಿಸಲ್ಪಟ್ಟ ಯಜ್ಞಗಳ ನಂತರ ಜನರು ಇಸ್ರಾಹೇಲ್ ಮತ್ತು ಜಗತ್ತು ತಮಗೋಸ್ಕರ ತಮ್ಮ ಪರವಾಗಿ ಅರ್ಪಿಸಿದ ಯಜ್ಞಗಳು ಸಾಮಾನ್ಯವಾಗಿ ಇಸ್ರಾಹೇಲ್ಯರು ಅರ್ಪಿಸಿದ ಮಾದರಿಯಾಗಿದ್ದು, ಮುಂದಿನ ಯುಗದಲ್ಲಿರುವ ರಾಜವಂಶದ ಯಾಜಕ ವರ್ಗಕ್ಕೆ ಅದು ಪರಿಚಯದ ಒಪ್ಪಿಗೆಯನ್ನು ಸೂಚಿಸುತ್ತದೆ. ಆದರೂ ಈಗ ಅದರ ಪ್ರಾರಂಭವು ಅತ್ಯಲ್ಪವಾಗಿದೆ. ಈ ರೀತಿಯಾಗಿ ಪ್ರಾಪಂಚಿಕ ಸಂಪತ್ತನ್ನು ಹೊಂದಿರುವ ಮನುಷ್ಯನು ದೇವರ ವಸ್ತುಗಳಿಗೆ ಒಂದು ವಿಧವಾದ ಆಡಳಿತಗಾರನಾಗಿರುವನು ಮತ್ತು ಆ ಅನ್ಯಾಯದ ಧನದಿಂದ ತನಗೋಸ್ಕರ ಸ್ನೇಹಿತರನ್ನು ಮಾಡಿಕೊಳ್ಳುವನು. ಈಗಿರುವ ಸೈತಾನನ ಪ್ರಾಬಲ್ಯದ ಯುಗವು ತೀರಿದ ನಂತರ ಕ್ರಿಸ್ತನ ಆಳ್ವಿಕೆಯ ಪ್ರಾರಂಭದಲ್ಲಿ ಆಗ ಸೈತಾನನಿಗೆ ಯಾವ ರೀತಿಯ ಆಡಳಿತವಿರುವುದಿಲ್ಲ. ತನ್ನ ಒಲವು ಪ್ರೀತಿ ಕೃಪೆಗಳಿಂದ ಯಾರನ್ನು ಅನುಗ್ರಹಿಸಿ ಕಂಡನೋ ಅವರು ಅವನನ್ನು ಆಶೀರ್ವದಿಸುವರು. ಒಂದು ಪಕ್ಷ ಈ ಪ್ರಪಂಚದ ಐಶ್ವರ್ಯದ ಆಡಳಿತಗಾರರು ಧನ ಲೋಭಿ ಅಥವಾ ಈ ಯುಗದ ದೇವರು ಬುದ್ಧಿವಂತರಾಗಿದ್ದಲ್ಲಿ ತಮ್ಮ ಹಣದಿಂದ ಈ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವ್ಯಯ ಮಾಡಬಹುದು. ಹೇಗೆಂದರೆ ಈ ಯಾಜಕ ವರ್ಗದವರಲ್ಲಿ ಕೇವಲವಾಗಿರುವ ತನಗೆ ಒಂದು ತಂಬಿಗೆ ತಣ್ಣೀರು ಕೊಟ್ಟರೆ ಮುಂದೆ ಸ್ಥಾಪಿಸಲ್ಪಡುವ ಕ್ರಿಸ್ತನ ರಾಜ್ಯದಲ್ಲಿ ನ್ಯಾಯವಾದ ಆಡಳಿತವು ಪ್ರಾರಂಭವಾಗುವಾಗ ಅವನಿಗೆ ಬರತಕ್ಕ ಪ್ರತಿಫಲವು ತಪ್ಪುವುದೇ ಇಲ್ಲ. ಲೂಕಾ 16ನೇ ಅಧ್ಯಾಯ 1-8 ವಚನಗಳು, ಮತ್ತಾಯ 10ನೇ ಅಧ್ಯಾಯ 42ನೇ ವಚನ. ಪ್ರಾಯಶ್ಚಿತ್ತ ದಿನದ ಯಜ್ಞಗಳೆಂದು ನಾವು ನಿರ್ದಿಷ್ಟವಾಗಿ ತೋರಿಸದೆ ಇರುವ ಯಜ್ಞಗಳು ಸಹಸ್ರ ವರ್ಷದ ಆಳ್ವಿಕೆಗೆ ಸೇರಿದ ಅರ್ಪಣೆ ಮತ್ತು ಯಜ್ಞಗಳೆಂದು ಸ್ಪಷ್ಟವಾಗುತ್ತದೆ. ಪ್ರಾಯಶ್ಚಿತ್ತ ದಿನದ ಯಜ್ಞಗಳು ಎಲ್ಲ ಯಜ್ಞಗಳಿಗಿಂತ ಮುಂದಾಗಿರುವುದಲ್ಲದೆ ಸಾಮಾನ್ಯವಾದ ಕ್ಷಮಾಪಣೆ ಮತ್ತು ಸ್ವೀಕಾರಗಳಿಗೆ ಇಸ್ರಾಹೇಲ್ಯರ ದೇವರಲ್ಲಿ ಒಂದು ತಳಹದಿಯಾಗಿದೆ. ಆದರೆ ಕೆಲವರಿಂದ ಪ್ರತ್ಯೇಕವಾದ ಪಾಪ ಪರಿಹಾರ ಯಜ್ಞ, ದೋಷ ಪ್ರಾಯಶ್ಚಿತ್ತ ಯಜ್ಞ, ಸಮಾಧಾನದ ಅರ್ಪಣೆ ಮುಂತಾದವುಗಳು ಆ ದಿನದ ನಂತರವೂ ಮುಂದುವರಿಯುತ್ತಿತ್ತು. ಇವುಗಳು ಮುಂದೆ ನಡೆಯಬೇಕಾದ ಮಾದರಿಗಳ ಪ್ರತಿಬಿಂಬವಾಗಿದೆ. ಸುವಾರ್ತ ಯುಗದಲ್ಲಿ ನಡೆಯುವ ಸಮರ್ಪಣೆಗಳ ನಂತರ ಜಗತ್ತಿನ ಜನರೆಲ್ಲರನ್ನು ಒಂದು ನ್ಯಾಯಪೂರ್ವಕವಾದ ಸ್ಥಿತಿಗೆ ತರುವುದು. ಆದರೆ ಪಾಪ ಮತ್ತು ಅಪರಾಧಗಳನ್ನು ಆಚರಿಸಿದರೂ ಸಹ ಅವುಗಳಿಗೆ ಪಾಪ ನಿವೇದನೆ ಮತ್ತು ಪರಿಹಾರಗಳು ಅಗತ್ಯವಿದ್ದು ತದನಂತರದ ಯಜ್ಞಗಳನ್ನು ಅವಶ್ಯವಾಗಿ ಆಚರಿಸಬೇಕಾಗುತ್ತದೆ. ಆದಾಮನ ಪಾರ್ಥಿವ ಪಾಪಗಳ ನಾಶನವು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಅರ್ಪಿಸಿದ ತ್ಯಾಗದ ಮುಖಾಂತರ ಅದು ಪ್ರಾಯಶ್ಚಿತ್ತ ಯಜ್ಞಗಳಲ್ಲಿ ನಿರೂಪಿತವಾಗಿದೆ. ಆದರೆ ಸಹಸ್ರ ವರ್ಷಗಳ ಅವಧಿಯಲ್ಲಿಯ ಪ್ರಾಯಶ್ಚಿತ್ತದಿಂದ ಉಂಟಾಗುವ ಲಾಭಗಳನ್ನು ಜಗತ್ತಿನ ಮೇಲೆ ಪ್ರಯೋಗಿಸುವಾಗ ದೇವರಲ್ಲಿ ನೈಜವಾದ ಸಂಪೂರ್ಣತೆ ಮತ್ತು ಸಾತ್ವಿಕ ಸಾಮರಸ್ಯವನ್ನು ಕಾಲಕ್ರಮೇಣ ತಿರುಗಿ ಪಡೆಯುವಾಗ ಅವರು ಒಳಗಾಗುವ ತಪ್ಪುಗಳ ಬದ್ಧತೆಯಿಂದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಜವಾಬ್ದಾರರಾಗಿರುವರು. ಇಂತಹ ಪರಿಸ್ಥಿತಿಯಲ್ಲಿ ದೇವರೊಂದಿಗೆ ಮಧ್ಯಸ್ಥನಾದ ಕ್ರಿಸ್ತನ ಮುಖಾಂತರ ಹೊಂದಾಣಿಕೆಯನ್ನು ಪಡೆಯುವ ಮುಂಚೆ ಪ್ರಾಯಶ್ಚಿತ್ತ ಯುಕ್ತವಾದ ಕ್ಷಮೆಯನ್ನು ತಿದ್ದುಪಾಟಿನ ಮುಖಾಂತರ ಅವರು ಪಡೆಯಲೇಬೇಕಾಗುತ್ತದೆ. ಬರುವ ಯುಗದಲ್ಲಿ ಮಾನವನ ಪವಿತ್ರತೆಯು ಅಭಿಷೇಕವು ಕ್ರಮಬದ್ಧವಾಗಿರುವುದು. ಈಗಿನ ಯುಗದಲ್ಲಿ ಪ್ರತಿಷ್ಠಿತಗೊಂಡವರು ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾದರೂ ಮುಂದಿನ ಯುಗದಲ್ಲಿ ಬದಲಾವಣೆಗೊಂಡ ಕ್ರಿಸ್ತನ ರಾಜ್ಯದಲ್ಲಿ ಅವರ ಪ್ರತಿಷ್ಠಾಪನೆಯು ಜೀವಕ್ಕಾಗಿ ಮೀಸಲಾಗಿರುತ್ತದೆ. ಆ ಸಮಯದಲ್ಲಿ ಎಲ್ಲ ನೋವು, ದುಃಖ, ಮರಣಗಳು ಪಾಪದ ಆಳ್ವಿಕೆಯ ನಿರ್ಮೂಲದಿಂದ ಅಂತ್ಯಗೊಂಡು ಪಾಪಿಗಳ ಮೇಲೆ ಮಾತ್ರ ಅದರ ಪ್ರಭಾವವಿರುತ್ತದೆ. ಕ್ರಿಸ್ತನಲ್ಲಿ ಅಭಿಷಿಕ್ತತೆಯನ್ನು ಹೊಂದಿದವರು ಸ್ವಪ್ರೇರಿತರಾಗಿ ತಮ್ಮ ಸಾಮರ್ಥ್ಯದ ಅಧೀನತೆಯಲ್ಲಿಯೇ ಇರಬೇಕಾಗುವುದು. ಈ ಕಾರಣದಿಂದ ಪ್ರಾಯಶ್ಚಿತ್ತ ದಿನದ ನಂತರದಲ್ಲಿ ನಡೆಯುವ ಯಜ್ಞಗಳಿಗೆ ಯುಗದಲ್ಲಿ ಪ್ರಾಯಶ್ಚಿತ್ತ ದಿನದ ಯಜ್ಞಗಳು ಎಲ್ಲ ಪಾಪಗಳ ಪರಿಹಾರಕ್ಕೆ ಒಂದು ತಳಹದಿಯಾಗಿರುವುದು. ಆ ಪ್ರಾಯಶ್ಚಿತ್ತ ದಿನದ ಅಂಗೀಕಾರವನ್ನು ಸೂಚಿಸುವಂತೆ ಪಾಪ ಮಾಡಿದವನು ಯಾವುದೇ ಒಂದು ಮಾದರಿಯ ಬಲಿಯನ್ನು ತರುವುದು ಯೋಗ್ಯವಾಗಿರುತ್ತದೆ. ಏಕೆಂದರೆ ಕ್ಷಮಾಪಣೆಯು ಒಂದು ಹೊಸ ತಳಹದಿಯನ್ನು ಹೊಂದಿರುತ್ತದೆ. ಈ ರೀತಿಯಾಗಿ ಜನರು ಪ್ರಾಯಶ್ಚಿತ್ತ ದಿನದ ನಂತರ ಮಾಡುವ ಅರ್ಪಣೆಗಳು ಆ ದಿನದಲ್ಲಿ ನಡೆಯುವ ಯಜ್ಞಗಳಿಗೆ ಸೂಚಿತವಾಗಿರುವುದಲ್ಲದೆ ಅದರ ಕಡೆಗೆ ಗಮನವನ್ನು ತೋರಿಸುವಂಥದ್ದಾಗಿರುತ್ತದೆ. ಅರ್ಪಿತವಾಗಿರುವ ಕಾಣಿಕೆಗಳು ಅರ್ಪಣೆ ಮಾಡುವವನ ಸಾಮರ್ಥ್ಯದ ಪ್ರಕಾರ ಪಶು, ಕುರಿ, ಪಕ್ಷಿ, ಪಾರಿವಾಳ ಅಥವಾ ಬೆಳವಕ್ಕಿ ಅಥವಾ ಗೋಧಿ ಹಿಟ್ಟು ಮುಂತಾದವುಗಳಾಗಿರಬಹುದು. ಸಹಸ್ರ ವರ್ಷದ ಯುಗದಲ್ಲಿ ಎಲ್ಲ ಮಾನವರು ಸತ್ಯದ ಪರಿಜ್ಞಾನವನ್ನು ಹೊಂದುವರು. ಆದಾಮನ ಮರಣದಲ್ಲಿ ಶಾಪಗ್ರಸ್ತರಾದ ಮಾನವರೆಲ್ಲರಿಗೆ ಅದರ ವಿಮೋಚನೆಗಾಗಿ ಪರಿಪೂರ್ಣವಾದ ಸದವಕಾಶ ಒದಗುವುದು. 1 ತಿಮೋತಿ 2:2. ಈ ಮರಣವು ಎಲ್ಲ ನೋವು, ವ್ಯಾಧಿ ಮತ್ತು ದೋಷಗಳನ್ನೊಳಗೊಂಡ ಈಗಿನ ಮಾನವ ಕುಲದ ಮೇಲೆ ಆವರಿಸಿರುವುದನ್ನು ನಾವು ನೆನಪಿಗೆ ತಂದುಕೊಂಡಾಗ ದೇವರು ಎಲ್ಲ ಮಾನವರಿಗೋಸ್ಕರ ರೂಪಿಸಿರುವ ಮಹಾಯೋಜನೆಯಲ್ಲಿ ಮಾನವನ ಸಂಪೂರ್ಣತೆಯು ಪುನಃ ಸ್ಥಾಪನೆಯಾಗುವುದನ್ನು ನೋಡುತ್ತೇವೆ. ಆದರೆ ಎಲ್ಲ ಮಾನವರಿಗೆ ನಿಲುಕುವಂತೆ ಮತ್ತು ಅವರಿಗಾಗಿ ಏರ್ಪಡಿಸಿರುವ ಅನುಕೂಲವಾದ ಸದವಕಾಶಗಳನ್ನು ಉದ್ದೇಶಪೂರ್ವಕವಾಗಿ ಅಲಕ್ಷ್ಯತೆಯಿಂದ ನಿರಾಕರಿಸಿದಲ್ಲಿ ಅವರು ಮಾತ್ರ ಎರಡನೆಯ ಮರಣಕ್ಕೆ ಬದ್ಧರಾಗುವರು. ಪರಿಪೂರ್ಣತೆಯು ತ್ವರೆ ಇಲ್ಲದೆ ಕ್ರಮೇಣವಾಗಿ ಸಿದ್ಧಿಸುವುದು. ಆದರೆ ಇದನ್ನು ಪಡೆಯಲು ಶಾಪಗ್ರಸ್ತ ಮಾನವನ ನಿರ್ಧಾರಿತ ಸಂಕಲ್ಪ ಮತ್ತು ಸಮ್ಮತವಾದ ವಿಧೇಯತ್ವದ ಸಹಕಾರ ಅಗತ್ಯವಾಗಿರುತ್ತದೆ. ಈ ಪರಿಪೂರ್ಣತೆಯನ್ನು ಪಡೆಯಲು ಮಾನವನು ತನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನವನ್ನು ತೋರಿದಲ್ಲಿ ಅವನಿಗೆ ಅತ್ಯವಶ್ಯವಾದ ಎಲ್ಲ ತರಹದ ನೆರವು ಸಿಗುತ್ತದೆ. ಸಾಮಾನ್ಯವಾಗಿ ಈ ಯಜ್ಞಾರ್ಪಣೆಗಳು ಮನುಷ್ಯನಲ್ಲಿ ಅವರವರ ದಕ್ಷ ಸಾಮರ್ಥ್ಯಗಳನ್ನು ತೋರಿಸುತ್ತವೆ. ಸತ್ಯದ ಪರಿಜ್ಞಾನವನ್ನು ಹೊಂದಿದ ನಂತರ ಮಾನವನು ಎಷ್ಟೇ ಪಾಪಗಳಿಂದ ಕೊರತೆ ಉಳ್ಳವನಾಗಿದ್ದರೂ ದೇವರ ಸಮಕ್ಷಮದಲ್ಲಿ ಯೋಗ್ಯವಾದ ರೀತಿಯಲ್ಲಿ ಒಪ್ಪಿತಸ್ಥನಾಗಬೇಕಾಗಿರುತ್ತದೆ. ಈ ಅರ್ಪಣೆಯು ಅವನ ಚೈತನ್ಯವನ್ನು ಸೂಚಿಸುತ್ತದೆ. ಪಾರಿವಾಳ ಅಥವಾ ಬೆಳವಕ್ಕಿಗಳನ್ನು ಅರ್ಪಣೆಗಾಗಿ ತರುವ ಅನೈತಿಕ ಸ್ಥಿತಿಯಿಂದ ಬಡವನಾಗಿರುವವರು ಮತ್ತು ಈನೈಸಲ್ಪಟ್ಟವರೆಲ್ಲರೂ ನಿರ್ದರ್ಶಿತ ಮಾದರಿಯಲ್ಲಿ ತೋರಿಬರುವರು. ಹೆಚ್ಚು ಅರ್ಹತೆ ಉಳ್ಳವರು ಅರ್ಪಿಸಿದ ಹೋತವು ಅಲ್ಪವಾಗಿ ಈನೈಸಲ್ಪಟ್ಟವರೆಲ್ಲರನ್ನು ಸೂಚಿಸುವುದು. ಆದರೆ ಓರೆಯು ಮಾನವ ಪರಿಪೂರ್ಣತೆಯನ್ನು ಹೊಂದಿದವರಾದವರನ್ನು ನಿರೂಪಿಸಲ್ಪಡುತ್ತದೆ. ಯಾವ ರೀತಿ ಕ್ರಿಸ್ತನ ಬಲಿಯು ಪರಿಪೂರ್ಣವಾದ ಮಾನವತ್ವವನ್ನು ಫಲವತ್ತಾಗಿ ಸೂಚಿಸುವುದೋ ಆ ರೀತಿಯಲ್ಲಿ ಹೋರಿಯ ಬಲಿಯೂ ಸಹ ತೋರಿಸುತ್ತದೆ. ಮಾತ್ರವಲ್ಲದೆ ಹೋತವು ಸಹ ಅಟಕ್ಕೆ ಅವಲಂಬಿತವಾಗಿ ಭಕ್ತರಲ್ಲಿ ದೋಷಯುಕ್ತ ಮಾನವತ್ವವನ್ನು ಪ್ರಾಯಶ್ಚಿತ್ತ ದಿನದ ಯಜ್ಞಗಳಲ್ಲಿ ನಿರೂಪಿಸುತ್ತದೆ. ಇದೇ ರೀತಿಯಲ್ಲಿ ಆ ಪ್ರಾಣಿಗಳು ಬಲಿಯ ರೂಪದಲ್ಲಿ ಅಭಿಷೇಕಿಸಲ್ಪಟ್ಟವರನ್ನು ಹೋಲಿಸಲಾಗಿದೆ. ಇಸ್ರಾಹೇಲ್ ಸಹಸ್ರ ವರ್ಷದ ಯುಗದಲ್ಲಿ ನಂಬಿಗಸ್ತರಿಗೆ ಹೋಲಿಸಲ್ಪಟ್ಟಿದೆ. ಆದರೆ ಈ ಸರ್ವಾಂಗ ಹೋಮ ಮತ್ತು ಸಮಾಧಾನ ಯಜ್ಞಗಳು ಭವಿಷ್ಯತ್ತಿನಲ್ಲಿ ದೇವರಿಗೋಸ್ಕರ ಸಮರ್ಪಿಸಿಕೊಂಡ ಅಭಿಷಿಕ್ತರೆಂದು ಜ್ಞಾಪಿಸಿಕೊಳ್ಳಬಹುದಾಗಿದೆ. ಪ್ರಾಯಶ್ಚಿತ್ತ ದಿನದ ಯಜ್ಞಗಳಂತೆ ಪ್ರಾಯಶ್ಚಿತ್ತಕ್ಕೋಸ್ಕರ ಭದ್ರವಾದ ದೋಷ ಪರಿಹಾರವನ್ನು ಇದು ಸೂಚಿಸುವುದಿಲ್ಲ. ದೋಷದ ಪ್ರಾಯಶ್ಚಿತ್ತಗಳು ನಿಶ್ಚಯವಾಗಿದ್ದರೂ ವೈಯಕ್ತಿಕವಾಗಿ ಒಂದು ವಿಧವಾದ ದೋಷ ಪರಿಹಾರಕ ಕರಗಳಾಗಿವೆ. ಆದರೆ ಇವುಗಳು ಪ್ರಾಯಶ್ಚಿತ್ತ ದಿನದಲ್ಲಿನ ಇಡೀ ದೇಶಕ್ಕೋಸ್ಕರ ನಡೆಸುವ ದೋಷ ಪರಿಹಾರಕಗಳಿಂದ ಭಿನ್ನವಾಗಿದೆ ಎಂದು ನಾವು ಇಷ್ಟರಲ್ಲೇ ನೋಡಬಹುದಾಗಿದೆ. ಸಹಸ್ರ ವರ್ಷಗಳ ಯುಗದ ಅಂತ್ಯದಲ್ಲಿ ಈ ಪ್ರಪಂಚದ ಮಾನವ ಜನಾಂಗದವರು ದೇವರ ಕೃಪೆಯನ್ನು ಅಂಗೀಕರಿಸಿ ಒಂದು ನಿರ್ದಿಷ್ಟ ಸಂಪೂರ್ಣತೆಯನ್ನು ಹೊಂದುವರು. ಒಂದು ಹೋರಿಯ ಸಮರ್ಪಣೆಗೆ ಅಸಮರ್ಥನೆಂದು ಯಾವ ಬಡವನೂ ಇರುವುದಿಲ್ಲ. ಅಂದರೆ ಮಾನಸಿಕ, ನೈತಿಕ ಮತ್ತು ದೈಹಿಕ ಸಂಬಂಧಗಳಲ್ಲಿ ಸಮರ್ಥರೆಂಬ ಭಾವನೆಯಾಗಿದೆ. ಎಲ್ಲರೂ ದೋಷರಹಿತರಾಗಿ ಸಂಪೂರ್ಣರಾಗಿರುವರು. ಅವರ ಪರಿಪೂರ್ಣವಾದ ಸಮರ್ಪಣೆಯೇ ಹೋರಿಗಳಿಗೆ ಸಮಾನವಾಗಿ ಸೂಚಿಸಲ್ಪಟ್ಟಿದೆ. ದಾವೀದನು ಇದರ ಬಗ್ಗೆ ಪ್ರಸ್ತಾಪನೆ ಮಾಡಿ ಜನರು ನ್ಯಾಯವಾದ ನೇರವಾದ ಕಾರ್ಯಗಳಲ್ಲಿ ಯಜ್ಞಗಳನ್ನು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ನಿನಗೆ ಸಂತೋಷವನ್ನುಂಟು ಮಾಡುವರು. ನಿನ್ನ ಯಜ್ಞವೇದಿಯ ಮೇಲೆ ಹೋರಿಗಳನ್ನು ಸಂಪೂರ್ಣ ಬಲಿ ಸಮರ್ಪಿಸುವರು ಎಂದು ಹೇಳಿದ್ದಾನೆ. ಕೀರ್ತನೆ 51:19. ಆದರೂ ದಾವೀದನ ಭಾಷೆಯಲ್ಲಿ ರಕ್ತಮಯವಾಗಿ ಅಕ್ಷರಶಃ ಸೂಚಿಸಲ್ಪಟ್ಟ ಯಜ್ಞಗಳ ಪ್ರಸ್ತಾಪನೆ ಎಂದು ತಿಳಿಯಬಾರದು. ಏಕೆಂದರೆ ಬೇರೊಂದು ಸಂದರ್ಭದಲ್ಲಿ ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ. ಮಾದರಿಯಾಗಿ ಅಥವಾ ಪ್ರತಿಬಿಂಬಿತವಾಗಿ ಸೂಚಿಸಲ್ಪಡುವ ಮಾದರಿಯಾಗಿ ಅಲ್ಲ. ಏಕೆಂದರೆ ಪಾಪಗಳಿಗೆ ಸಂಪೂರ್ಣ ಪ್ರಾಯಶ್ಚಿತ್ತವನ್ನು ಒಂದೇ ಸಾರಿಗೆ ಈಡೇರಿಸಲ್ಪಟ್ಟಿದೆ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಈ ಎಲ್ಲ ಯಜ್ಞಗಳನ್ನು ಅರ್ಪಿಸುವವನು ಸ್ವಂತ ಇಚ್ಛೆಯಿಂದ ಮತ್ತು ಆಕಾಂಕ್ಷೆಗಳಿಂದ ನೆರವೇರಿಸಬೇಕು. ಯಾಜಕಾಂಡ 1:3. ಯಾವ ರೀತಿ ಪ್ರತಿ ಓರ್ವ ಅಭ್ಯರ್ಥಿಯು ಓಟದಲ್ಲಿ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ವಿನಿಯೋಗಿಸನೋ ಅದೇ ರೀತಿಯಲ್ಲಿ ಸಮಗ್ರವಾದ ಪ್ರತಿಷ್ಠಾಪನೆಯು ಒಂದು ಪ್ರಾಣಿಯ ಮರಣದಿಂದ ತೋರ್ಪಡಿಸಿದೆ. ಆದರೆ ಮಾನವನ ಮೂಲ ಸ್ವಭಾವಗಳ ನಾಶನವು ಪಾಳೆಯದ ಹೊರಗೆ ಸುಡಲ್ಪಡುವುದು ಅಥವಾ ಪ್ರಾಣವನ್ನು ಹೊಸ ಸ್ವಭಾವದಲ್ಲಿ ಅತಿ ಪರಿಶುದ್ಧ ಸ್ಥಳದೊಳಗೆ ತೆಗೆದುಕೊಂಡು ಹೋಗಲಿಕ್ಕಾಗಲಿ ಯಾವ ಮಾರ್ಗವೂ ಇರುವುದಿಲ್ಲ. ಪ್ರಾಯಶ್ಚಿತ್ತದ ಯಜ್ಞಗಳಲ್ಲಿ ತೋರ್ಪಡಿಸಿದಂತೆ ಯಾಜಕರಿಗೆ ಮಾತ್ರ ಅಲ್ಲಿ ಪ್ರವೇಶವಿರುವುದು. ಇದು ಸರಿಯಲ್ಲ. ಅಭಿಷೇಕ ಸರ್ವಾಂಗ ಹೋಮಗಳು ಯಾಜಕರಿಂದ ಆಗುವ ಸರ್ವಾಂಗ ಹೋಮ ದ್ರವ್ಯಗಳು ಯಜ್ಞವೇದಿಯಲ್ಲಿ ಎಡಬಿಡದೆ ನಡೆಯುವಂತೆ ಮತ್ತು ಅದರ ಬೆಂಕಿಯು ಅದರಂತೆ ನಡೆಸಬೇಕಾಗುವುದು. ಸರ್ವಾಂಗ ಹೋಮ ವಿಷಯವಾದ ನಿಯಮಗಳು. ಸರ್ವಾಂಗ ಹೋಮ ದ್ರವ್ಯವು ರಾತ್ರಿಯೆಲ್ಲ ಮರುದಿನ ಬೆಳಗಿನವರೆಗೂ ಯಜ್ಞವೇದಿಯ ಮೇಲೆ ಉರಿಯುತ್ತಾ ಇರಬೇಕು. ಪ್ರತಿದಿನವೂ ಒತ್ತಾರೆಯಲ್ಲಿ ಯಾಜಕನು ಕಟ್ಟಿಗೆಯನ್ನು ತಂದು ಬೆಂಕಿಯಿಂದ ಉರಿಸಿ ಅದರ ಮೇಲೆ ಹೋಮ ದ್ರವ್ಯವನ್ನು ಕ್ರಮಪಡಿಸಿ ಸಮಾಧಾನ ಪಶುಗಳ ಕೊಬ್ಬನ್ನು ಅದರ ಮೇಲೆ ಹೋಮ ಮಾಡಬೇಕು. ಬೆಂಕಿಯು ಯಜ್ಞವೇದಿಯ ಮೇಲೆ ಯಾವಾಗಲೂ ಉರಿಯುತ್ತಿರಬೇಕು, ಹಾರಿ ಹೋಗಬಾರದು. ಯಾಜಕಾಕಾಂಡ 1:9-13. ಯಜ್ಞವೇದಿಯು ಮುಂದಾಗಿಯೇ ಪವಿತ್ರೀಕರಿಸಲ್ಪಟ್ಟು ಮತ್ತು ಅರ್ಪಿಸುವವರ ಮನಸ್ಸಿನಲ್ಲಿ ಅದು ಪ್ರತ್ಯೇಕಿಸಲ್ಪಟ್ಟಿರುವುದೆಂದು ಖಚಿತವಾಗುವುದಲ್ಲದೆ ಅವರ ಅರ್ಪಣೆಗಳು ಪ್ರಾಯಶ್ಚಿತ್ತ ಯಜ್ಞದ ದಿನದಲ್ಲಿನ ಹೋಮಗಳ ಮುಖಾಂತರ ದೇವರು ಸ್ವೀಕರಿಸುತ್ತಾನೆಂಬ ನಂಬಿಕೆಯನ್ನು ನಿರೂಪಿಸುತ್ತದೆ. ಯಾಜಕಾಕಾಂಡ 1:10 ನಿರೂಪಿಸಲ್ಪಟ್ಟ ಈ ವೇದಿಕೆಯ ಬಳಿಗೆ ಇಸ್ರಾಹೇಲಿಯರು ತಮ್ಮ ಆತ್ಮಸಂತೋಷದ ಅರ್ಪಣೆಗಳನ್ನು ತರುವರು. ಸಾಧಾರಣವಾದ ರೀತಿಯಲ್ಲಿ ಇದನ್ನು ನಡೆಸಲಾಗುತ್ತಿತ್ತು. ಪ್ರಾಣಿಯನ್ನು ತುಂಡರಿಸಿ ತೊಳೆದು ಶಿರಸ್ಸನ್ನು ವೇದಿಕೆಯ ಮೇಲಿಟ್ಟು ಅದರ ಮೇಲೆ ತುಂಡುಗಳನ್ನು ವೇದಿಯ ಮೇಲೆ ಜೋಡಿಸಿ ಸರ್ವಾಂಗವಾಗಿ ದೇವರಿಗೆ ಸುವಾಸನೆಯನ್ನುಂಟು ಮಾಡಲಾಗುತ್ತಿತ್ತು. ಈ ನಿರ್ವಹಣೆಯು ಯಹೋವನಿಗೆ ಕೃತಜ್ಞತಾ ಸೂಚಕ ಪ್ರಾರ್ಥನೆಯಾಗಿ ನಿರೂಪಿಸುತ್ತದಲ್ಲದೆ ಆತನ ಕೃಪೆ ಜ್ಞಾನ ಮತ್ತು ಪ್ರೀತಿಗಳು ಕ್ರಿಸ್ತನ ಮುರಿದ ದೇಹದಲ್ಲಿ ವ್ಯಕ್ತವಾದ ರೀತಿಯಿಂದಾಗಿ ಸಮ್ಮತಿಯನ್ನು ಸೂಚಿಸುತ್ತದೆ. ಜನರ ಸಮಾಧಾನ ಯಜ್ಞಗಳು. ಈ ಯಜ್ಞಗಳು ಹಿಂಡಿನಿಂದಾಗಲಿ ಅಥವಾ ಹಿಂದೆಯಿಂದಾಗಲಿ ಇರಬೇಕಾಗಿತ್ತು. ಇದು ಒಡಂಬಡಿಕೆಯನ್ನು ಈಡೇರಿಸುವುದಕ್ಕಾಗಲಿ ಅಥವಾ ಸ್ವಯಂ ಪ್ರೇರಿತ ಸಮಾಧಾನ ಯಜ್ಞಕ್ಕಾಗಲಿ ಅರ್ಪಿಸಬಹುದಾಗಿತ್ತು. ಸಮರ್ಪಿಸುವವನು ಯಹೋವನಿಗೆ ಒಂದು ಭಾಗವನ್ನು ತರಬೇಕು. ಯಹೋವನಿಗೆ ಹೋಮಾರೂಪವಾಗಿ ಸಮರ್ಪಿಸಬೇಕಾದದ್ದನ್ನು ತನ್ನ ಕೈಯಿಂದಲೇ ಕೊಡಬೇಕು. ಅಂದರೆ ಪಶುವಿನ ಕೊಬ್ಬನ್ನು ಅದರ ಎದೆಯ ಭಾಗವನ್ನು ತಂದು ಸಮರ್ಪಿಸಬೇಕು. ನಂತರ ಯಾಜಕನು ಆ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಎದೆಯ ಭಾಗವನ್ನು ಯಹೋವನ ಸನ್ನಿಧಾನದಲ್ಲಿ ನೈವೇದ್ಯ ರೂಪವಾಗಿ ನಿವಾಳಿಸಬೇಕು. ಆದರೆ ಎದೆಯ ಭಾಗ ಹಾಗೂ ಹೆಗಲಿನ ಭಾಗವು ಯಾಜಕನಿಗೆ ಸಲ್ಲಿಸಬೇಕು. ಇದನ್ನು ಅರ್ಪಿಸುವವನು ಯಜ್ಞವು ನಡೆದ ದಿನದಲ್ಲಿ ಭೋಜನ ಮಾಡಬೇಕು. ಯಾಜಕಾಕಾಂಡ 3ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ 11-18 ವಚನಗಳು, 30-34 ವಚನಗಳು. ಇದರ ತೋರಿಕೆಯಿಂದ ವ್ಯಕ್ತವಾಗುವುದೇನೆಂದರೆ ಒಬ್ಬ ಮನುಷ್ಯನು ಸಂಪೂರ್ಣವಾಗಿ ಪರಸ್ಪರ ಮತ್ತು ಶಾಂತ ಸ್ವಭಾವದ ಸ್ಥಿತಿಯಲ್ಲಿ ಬಂದ ನಂತರ ಅದನ್ನು ಭುಜಿಸತಕ್ಕದ್ದು ಅಥವಾ ದೇವರ ಸಮಕ್ಷಮದಲ್ಲಿ ತನ್ನ ಸರ್ವಸ್ವವನ್ನು ಆತನಿಗಾಗಿ ಅರ್ಪಿಸುವ ಒಡಂಬಡಿಕೆಯನ್ನು ನೆರವೇರಿಸಬೇಕು. ಹೀಗೆ ಎಲ್ಲರೂ ಬರಬೇಕಾಗಿರುವುದು ಅವಶ್ಯ. ಇಲ್ಲವಾದಲ್ಲಿ ಎರಡನೆಯ ಮರಣದಲ್ಲಿ ತೆಗೆಯಲ್ಪಡುವರು. ಈ ರೀತಿಯಾಗಿ ಸಂಪೂರ್ಣವಾಗಿ ಪಾರಂಗತವಾದ ನಂತರ ಉದ್ದೇಶಪೂರ್ವಕವಾದ ಪಾಪದಲ್ಲಿ ಕಲುಷಿತನಾದರೆ ಅಪವಿತ್ರವಾದವುಗಳನ್ನು ಮುಟ್ಟಿ ಉಲ್ಲಂಘಿಸಿದಲ್ಲಿ ಅದರ ಪರಿಣಾಮದಿಂದ ಹೇಗೆ ಮರಣ ಸಂಭವಿಸುವುದೋ ಅದೇ ರೀತಿ ಎರಡನೆಯ ಮರಣದಲ್ಲಿ ಸಾಯಬೇಕು. ಯಾಜಕಾಕಾಂಡ 7ನೇ ಅಧ್ಯಾಯ 19-21 ವಚನಗಳು, ಪ್ರಕಟಣೆ 20ನೇ ಅಧ್ಯಾಯ 9ನೇ ವಚನ, 13-15 ವಚನಗಳು ಹೋಲಿಸಿರಿ. ಕ್ರಿಸ್ತನ ಅಸಾಧಾರಣ ಲಕ್ಷಣಗಳನ್ನು ನಂಬಿದ ಪ್ರತಿಯೊಬ್ಬನೂ ಈ ಯಜ್ಞದಲ್ಲಿ ಎಣ್ಣೆ ಮಿಶ್ರಿತ ಹುಳಿ ಇಲ್ಲದ ರೊಟ್ಟಿ ಮತ್ತು ಬಿಲ್ಲೆಗಳ ಕಡಬು ಸಮರ್ಪಣೆ ಮಾಡುವವನಾಗಿ ಆ ಲಕ್ಷಣಗಳನ್ನು ಪ್ರತಿರೂಪವಾಗಿ ಪಡೆಯಲು ಪ್ರಯತ್ನಿಸುವವನಾಗಿದ್ದಾನೆ. ಮತ್ತು ಹುಳಿ ಬೆರೆತ ರೊಟ್ಟಿಯು ತಾನು ಅಭಿಷೇಕವನ್ನು ಹೊಂದುವ ಸಮಯದಲ್ಲಿ ತನ್ನ ಅಪೂರ್ಣತೆಯನ್ನು ತೋರಿಸುವುದಲ್ಲದೆ ಅದನ್ನು ಅಂಗೀಕರಿಸುವವನಾಗಿರುತ್ತಾನೆ. ಹುಳಿಯು ಪಾಪದ ಸಂಕೇತವಾಗಿದೆ. ಯಾಜಕಾಕಾಂಡ 7ನೇ ಅಧ್ಯಾಯ 11-13 ವಚನಗಳು. ಜನರ ಧಾನ್ಯ ಸಮರ್ಪಣೆಗಳು. ಶ್ರೇಷ್ಠ ಗೋಧಿ ಹಿಟ್ಟು, ಹುಳಿ ಇಲ್ಲದ ಎಣ್ಣೆ ಮಿಶ್ರಿತ ರೊಟ್ಟಿ ಮುಂತಾದವುಗಳು ಯಾಜಕನ ಮುಖಾಂತರ ದೇವರಿಗೆ ಅರ್ಪಿಸಲ್ಪಡುತ್ತಿತ್ತು. ಬಹುಶಃ ಜಗತ್ತಿನವರು ಸಭೆಯ ಮುಖಾಂತರ ದೇವರಿಗೆ ಸ್ತೋತ್ರ ಮತ್ತು ಆರಾಧನೆಗಳನ್ನು ಅರ್ಪಿಸುವುದನ್ನು ಇದು ಸೂಚಿಸುತ್ತದೆ. ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ. ಎಫೆಸ 3ನೇ ಅಧ್ಯಾಯ 21ನೇ ವಚನ. ಇವುಗಳನ್ನು ಯಾಜಕರು ಅಂಗೀಕರಿಸುತ್ತಿದ್ದರು. ಇದರ ಒಂದು ಸಣ್ಣ ಭಾಗವು ಯಜ್ಞವೇದಿಯ ಮೇಲೆ ಅರ್ಪಿಸಲ್ಪಡುವುದು ಯಹೋವ ದೇವರು ಮೆಚ್ಚಿ ಅಂಗೀಕರಿಸುವುದನ್ನು ತೋರ್ಪಡಿಸುತ್ತದೆ. ದೇವರು ಈ ವಾಕ್ಯವನ್ನು ಆಶೀರ್ವ